हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेवानिरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसारणसे उत्तुङ्गवाक्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। नीलाकराच्युतानन्तलीला गोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः। वाजिराजपदद्वन्द्ववारिजासक्तमानसान् विश्वप्रिय गुरून् वन्दे मन्दोहं देवि शुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ। चिन्तामणिं सुभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। ಶ್ರೀಗುರುಭ್ಯೋ ನಮಃ ಹರಿ ಓಂ. ಮುಂದೆ ವಾದರಾಜರು ಹೇಳ್ತಾರೆ, ವೇದಾಚಲ ಹೃದುದ್ಭೂತಾಂ ಸುವರ್ಣಾಂ ಕೋನು ವರ್ಣಯೇತ್ ಅಂಹಸೋ ದಹ್ಯಮಾನಸ್ಯ ಶ್ರಾವಯಂತೀಂ ಸ್ವನಂ ಜನಾನ್. ಹೇಳಿ, ವೇದಾಚಲ ಹೃದುದ್ಭೂತಾಂ ಸುವರ್ಣಾಂ ಕೋನು ವರ್ಣಯೇತ್ ಅಂಹಸೋ ದಹ್ಯಮಾನಸ್ಯ ಶ್ರಾವಯಂತೀಂ ಸ್ವನಂ ಜನಾನ್. ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ಸುವರ್ಣ ನದಿಯ ವರ್ಣನೆ ಮಾಡ್ತಾ ಬರ್ತಾ ಇದ್ದಾರೆ. ವೇದಾಚಲ ಹೃದುದ್ಭೂತಾಂ, ವೇದ ಪರ್ವತ ವೇದಾಚಲ ಅದರ ಮಧ್ಯದಿಂದ ಹುಟ್ಟಿ ಬಂದದ್ದು ಹೇಗೆ ಮಾಡುತ್ತೆ, ಹೇಗಿರುತ್ತೆ ಈ ನದಿ ಹೇಳ್ತಾರೆ. ದಹ್ಯಮಾನಸ್ಯ ಅಂಹಸಃ, ತನ್ನಲ್ಲಿ ಸ್ನಾನ ಮಾಡಿದವರ ಪಾಪಗಳನ್ನು ಸುಡುತ್ತಂತೆ ಈ ಸುವರ್ಣ ನದಿ. ಸ್ವನಂ ಜನಾನ್ ಶ್ರಾವಯಂತೀಂ, ಆ ಪಾಪಗಳು ಸುಡ್ತಾ ಇರುವ ಚಟ 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 ಶಬ್ದ ಸ್ನಾನ ಮಾಡಿದವರು ಕೇಳಿಸುತ್ತದೆ. ವಾದಿರಾದ್ರೆ ಕೇಳಿಸುತ್ತು, ಅನೇಕ ಜನ ಕೇಳಿಸುತ್ತದೆ. ಮುಳುಗಿದ್ರೆ ಚಟ 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 ಶಬ್ದ ಕೇಳುತ್ತಂತಲ್ಲಿ ಆ ಸುವರ್ಣ ನದಿಯಲ್ಲಿ ಹೇಳ್ತಾ ಇದ್ದಾರೆ. ಅಂಹಸೋ ದಹ್ಯಮಾನಸ್ಯ, ದಹ್ಯಮಾನಸ್ಯ ಅಂಹಸ, ಸುಡ್ತಾ ಇರತಕ್ಕಂಥ ಪಾಪದ ಸ್ವನಂ ಆ ಧ್ವನಿಯನ್ನ ಜನಾನ್ ಶ್ರಾವಯಂತೀಂ, ವಿಶೇಷವಾಗಿರತಕ್ಕಂಥ ಜನರಿಗೆ ಕೇಳುವಂತೆ ಮಾಡತಕ್ಕಂಥ ಈ ಸುವರ್ಣ ನದಿಯನ್ನು ಕೋನು ವರ್ಣಯೇತ್, ಯಾರು ಹೊಗಳಲಿಕ್ಕೆ ಸಾಧ್ಯಪ್ಪ, ಅಂಥ ಅದ್ಭುತವಾದ ನದಿ ಇದು. ಅಂದರೆ ಭಗವಂತ ಅಲ್ಲಿ ವಿಶೇಷವಾಗಿರತಕ್ಕಂಥ ಒಂದು ಸನ್ನಿಧಾನವನ್ನು ಇಟ್ಟಿದ್ದಾನೆ ಸುವರ್ಣ ನದಿಯಲ್ಲಿ. ಜೀವನದಲ್ಲಿ ಒಮ್ಮೆ ಆದರೂ ಮಾಡಬೇಕು ಸ್ನಾನ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ವಾದಿರಾಜ ಗುರು ಸಾರ್ವಭೌಮರು ಉಡುಪಿ ಕ್ಷೇತ್ರದಿಂದ ಪಶ್ಚಿಮ ಉತ್ತರ ಪಶ್ಚಿಮ ಉತ್ತರದಲ್ಲಿ ಹೋಗ್ತಾ ಪಶ್ಚಿಮ ಭಾಗದ ತೀರ್ಥಕ್ಷೇತ್ರಗಳನ್ನು ವರ್ಣಿಸ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಪಯಸ್ವಿನಿ ನದಿ ಅದರ ದಕ್ಷಿಣ ಭಾಗ ಕೇರಳದಲ್ಲಿದೆ, ಮಧ್ಯದಲ್ಲಿ ಅದು ಸಂಚಾರಕ್ಕೆ ನಿಷಿದ್ಧವಾಗಿದೆ ಅಂತ ಅದನ್ನು ವರ್ಣನೆ ಮಾಡಲಿಲ್ಲ. ಅಲ್ಲಿ ವಿಶೇಷವಾದ ಈ ಉಡುಪಿಯಿಂದ 4 ಮೈಲ್ ಉತ್ತರಕ್ಕೆ ಹೋದರೆ ಕಲ್ಯಾಣಪುರ ಅಂತ ಊರು ಸಿಗುತ್ತೆ. ಅಲ್ಲಿಂದ ಮೇಲ್ಭಾಗ ಹೋದರೆ ಸುವರ್ಣ ನದಿ ಹರಿತಾ ಇರುತ್ತೆ. ವರಾಹ ಪರ್ವತದ ಕೋರೆ ಹಲ್ಲಿನಂತೆ ಇರತಕ್ಕಂಥ ಭಾಗ, ಅಲ್ಲಿಂದ ತುಂಗಭದ್ರಾ ನದಿ, ಕಣ್ಣಿನ ಪ್ರದೇಶದಿಂದ ನೇತ್ರಾವತಿ, ಹಿಂಭಾಗದಿಂದ ವಿಶೇಷವಾಗಿ ಸುವರ್ಣ ನದಿ ಹುಟ್ಟುತ್ತೆ ಅಂತ ಜ್ಞಾನಿಗಳು ಹೇಳ್ತಾರಲ್ಲಿ. ವಿಶೇಷವಾಗಿ ವೇದಾಚಲ ಎಂಬ ಒಂದು ಪರ್ವತ, ಆ ಮಧ್ಯಭಾಗದಿಂದಲೂ ಇದು ಹರಿದು ಬಂದು ಸಮುದ್ರಕ್ಕೆ ಸೇರುತ್ತೆ. ಈ ನದಿಯಲ್ಲಿ ವಿಶೇಷವಾಗಿ ಕೃಷ್ಣ ಅಂಗಾರ ಚತುರ್ದಶಿ, ಕೃಷ್ಣ ಅಂಗಾರ ಚತುರ್ದಶಿ ದಿವಸ ಸ್ನಾನ ಮಾಡಿದರೆ, ದಿನ ಆಗೋಲ್ಲ, ಆ ದಿವಸ ವಿಶೇಷವಾಗಿ ಸ್ನಾನ ಮಾಡಿದರೆ ಪಾಪಗಳು ಸುಟ್ಟು ಹೋಗೋದು, ಚಟ 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 ಅಂತ ಸಿಡಿಯೋದು ಕೇಳುತ್ತೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಆ ನದಿಯಿಂದ ಧ್ವನಿ ಹೇಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ನದಿ ಸುವರ್ಣ, ಒಳ್ಳೆ ವರ್ಣಗಳಿರ್ತಕ್ಕಂಥದ್ದು, ಅದರಿಂದ ಆ ಶಬ್ದ ಕೇಳುತ್ತೆ ಅಂತ ಚೆನ್ನಾಗಿ ಹೇಳ್ತಾ ಇದ್ದಾರೆ. ನಂತರ ಕುಂಭಾಸಿ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಭಾಸಿ ಕುಂಭಾಸಿ ಸಂಗತ್ವಂ ಕ್ಷೇತ್ರ ಶ್ರೀಶ ಗಿರೀಶಯೋ ಯತ್ರ ಕುಂಭಾಸುರಸ್ಯಾಸಿ ಆಭಾಸೀತ್ ದ್ರೌಪದೀಪತಿ. ಇಲ್ಲಿ ಹೇಳ್ತಾ ಇದ್ದಾರೆ ಕುಂಭಾಸಿ ಕ್ಷೇತ್ರ ಶ್ಲೋಕ ಹೇಳಿ. ಭಾಸಿ ಕುಂಭಾಸಿ ಸಂಗತ್ವಂ ಕ್ಷೇತ್ರ ಶ್ರೀಶ ಗಿರೀಶಯೋ ಯತ್ರ ಕುಂಭಾಸುರಸ್ಯಾಸಿ ಅಭಾಸೀತ್ ದ್ರೌಪದೀಪತಿ. ಆ ಕ್ಷೇತ್ರವನ್ನು ವರ್ಣನೆ ಮಾಡ್ತಾರೆ. ಕ್ಷೇತ್ರ ಅಂದರೆ ಕಲ್ಲು ಮಣ್ಣು ಅಲ್ಲ, ಆ ಆಕಾರದ ಭಗವಂತನ ವರ್ಣನೆ ಮಾಡ್ತಾರೆ. ಹೇ ಕುಂಭಾಸಿ ಸಂಜ್ಞ, ಹೇ ಕುಂಭಾಸಿಯೇ, ಶ್ರೀಶ ಗಿರೀಶಯೋ ಕ್ಷೇತ್ರ. ಅಲ್ಲಿ ವಿಶೇಷವಾಗಿ ದೇವರು ರುದ್ರದೇವರು ಒಂದೇ ಕಡೆ ಇರತಕ್ಕಂಥ ಜಾಗ. ನಂತರ ತ್ವಂಭಾಸಿ, ಏನು ಹೊಳಿತಾ ಇದೆಯೋ ಅವರ ಸನ್ನಿಧಾನದಿಂದ, ಯತ್ರ ಆ ಯಾವ ಕುಂಭಾಸಿ ಕ್ಷೇತ್ರದಲ್ಲಿ ದ್ರೌಪದೀಪತಿ ಭೀಮಸೇನ ದೇವರು ಕುಂಭಾಸುರಸ್ಯ, ಆ ಕುಂಭ ನಾಮಕ ದೈತ್ಯನಿಗೆ ಅಸಿಹಿ ಆಭಾಸೀತ್ ಖಡ್ಗವಾಗಿ ಹೊಡೆದರು, ಅವನು ಕೊಂದಾಕಿದರು ಅಂತ ಹೇಳ್ತಾರೆ. ಇಲ್ಲಿ ಹೇಳ್ತಾ ಇದ್ದಾರೆ ಈ ವಿಶೇಷವಾಗಿರತಕ್ಕಂಥ ಉಡುಪಿಯಿಂದ ಕುಂದಾಪುರಕ್ಕೆ ಹೋಗುವಾಗ ಅಲ್ಲಿ ಬರೋದೇ ಕುಂಭಾಸಿ ಕ್ಷೇತ್ರ. ಅಲ್ಲಿ ಹೂವಿನ ಕೆರೆ, ಅಲ್ಲಿ ವಾದಿರಾದಿತ್ಯರ ಅವತಾರ ಸ್ಥಾನ. ಇಲ್ಲಿ ಈ ಕುಂಭಾಸಿ ಕ್ಷೇತ್ರಕ್ಕೆ ದ್ವಾಪರ ಯುಗದಲ್ಲಿ ಭೀಮಸೇನ ದೇವರು ಬಂದಿದ್ರು. ಅಲ್ಲಿ ಕುಂಭ ಅಂತ ದೈತ್ಯ ಇದ್ದ, ವಾಸ ಮಾಡಿಕೊಂಡಿದ್ದ ಅಸುರ, ಎಲ್ಲ ಋಷಿಗಳಿಗೆ ಹಿಂಸೆ ಕೊಡ್ತಾ ಇದ್ದ. ಅದಕ್ಕೆ ಅವರೆಲ್ಲ ಪ್ರಾರ್ಥನೆ ಮಾಡಿದ್ರು ಭೀಮಸೇನ ದೇವರನ್ನ, ಸ್ವಲ್ಪ ಏನು ಕೊಲ್ಲಬೇಕಪ್ಪ. ಆವಾಗ ಭೀಮಸೇನ ದೇವರು ಕುಂಭಾಸುರನ್ನು ಕೊಲ್ಲಿಕ್ಕೆ ಹೋದರು. ಆದರೆ ಕುಂಭಾಸುರನ ಎದುರು ನಿಂತಹ ಶತ್ರುವಿನ ಬಲ ಅರ್ಧ ಅವನಿಗೆ ಬರುತ್ತೆ ಅಂತ ರುದ್ರದೇವರ ವರವಿತ್ತು. ಆದರೆ ಭೀಮಸೇನ ದೇವರಿಗೇನಾಗಲ್ಲ, ಅದು ಸಾಮಾನ್ಯ ರುದ್ರದೇವರ ವರಕ್ಕೆ ಬೆಲೆ ಕೊಡಬೇಕಲ್ಲ. ಸ್ವಲ್ಪ ಆಲೋಚನೆ ಮಾಡಿದಂತಿದ್ದರು, ಆಲೋಚನೆ ಮಾಡಿದಂತೆ ನಿಂತರು. ಆವಾಗ ಅಶರೀರ ವಾಣಿ ಆಯಿತು, ಇಲ್ಲಿಯೇ ಇರುವಂಥ ಒಂದು ಅಶ್ವತ್ಥ ಮರಕ್ಕೆ ಒಂದು ಆನೆಯನ್ನು ಕಟ್ಟಿ ಅದರ ಕೈಯಲ್ಲಿ ಕತ್ತಿಯನ್ನು ಕೊಟ್ಟು ಅದನ್ನು ಪೂಜೆ ಮಾಡು, ನಂತರ ಆ ಕತ್ತಿಯನ್ನು ಹಿಡಿದುಕೊಂಡು ಯುದ್ಧ ಮಾಡಿದರೆ ನೀನು ಕುಂಭಾಸುರನ ಜಯಿಸ್ತೀಯ. ಆವಾಗ ವಿಶೇಷವಾಗಿ ಆ ಶರೀರವಾಣಿಗೆ ಮಾನ್ಯತೆಯನ್ನು ಕೊಟ್ಟು ಅಲ್ಲೇ ವಿಶೇಷವಾಗಿ ಬಂದರಂತೆ. ಆನೆ ಹೇಗೆ? ಸ್ವಯಂ ಭಗವಂತನೇ ಅಲ್ಲಿ ವಿಶ್ವಂಭರ ನಾಮಕನಾಗಿ ಆನೆಯ ರೂಪದಲ್ಲಿ ಭಗವಂತನೇ ಬಂದ. ಭೀಮಸೇನ ದೇವರಿಗೆ ಬೇರೆ ಆನೆ ಬೇಕಾ? ಆ ಸ್ವಾಮಿಯೇ ಬಂದ. ಅಲ್ಲೊಂದು ಕಲ್ಲಿದೆ, ಆನೆಯ ಆಕಾರದ ಕಲ್ಲು, ಅದರೊಳಗಿಂದ ಸ್ವಾಮಿ ಬಂದ. ಆನೆ ರೂಪದಲ್ಲಿ ಬಂದ, ಖಡ್ಗ ಹಿಡ್ಕೊಂಡೇ ಬಂದ. ಆವಾಗ ಭೀಮಸೇನ ದೇವರು ಆನೆಯನ್ನು ಪೂಜೆ ಮಾಡಿದರು, ಅಂದರೆ ವಿಶ್ವಂಭರ ನಾಮಕ ಭಗವಂತನನ್ನು ಪೂಜೆ ಮಾಡಿದರು. ಮಾಡಿ ಅಲ್ಲಿ ಸಾಮಾನ್ಯವಾಗಿ ಹೇಳೋದು ಯಾವುದೋ ಆನೆ ಕಟ್ಟಿ ಆನೆ ಒಳಗೆ ದೇವರನ್ನ ಪೂಜೆ ಮಾಡಿದರು. ಸಾಕ್ಷಾತ್ ವಿಶ್ವಂಭರನೇ ಬಂದ, ಆ ಕಲ್ಲಿನಲ್ಲಿಂದ ಬಂದ, ಆ ಖಡ್ಗವನ್ನು ಕೊಟ್ಟರು, ಅದರಿಂದ ಕುಂಭಾಸನ ಸಂಹಾರ ಮಾಡಿದರು, ಆನೆ ಕಲ್ಲಲ್ಲಿ ಸೇರಿಕೊಳ್ತು. ಆ ಕಲ್ಲಿಗೆ ಅಲ್ಲಿರತಕ್ಕಂಥ ಒಡಮೂಡಿದ ಆನೆಯ ರೂಪ, ಅದು ಗಣಪತಿ ಅಂತ ಬಹಳ ಜನ ಭಾವಿಸ್ತಾರೆ. ಅಲ್ಲಿ ಗಣಪತಿ ಅಲ್ಲ, ಗಣಪತಿ ಇದ್ದಾರೆ ಅಲ್ಲಿ ಪೂಜಾ ಮಾಡೋದು, ಅವರೇ ವಿಶ್ವಂಭರನ ಪೂಜಕರು, ಅವರಲ್ಲಿ ಇನ್ಯಾರಿದ್ದಾರೆ? ಆ ಶಿಲಾದಲ್ಲಿ ಗಣಪತಿ ಇದ್ದಾರೆ, ಆದರೆ ಪ್ರಧಾನ ಮೂರ್ತಿ ಯಾರಲ್ಲಿ ನಿಂತದ್ದು ಅಂದರೆ ಗಣಪತಿಯ ಆಕಾರದಲ್ಲಿ, ಅಂದರೆ ವಿಶ್ವಂಭರ ನಾಮಕ ಭಗವಂತ ಅಂತ. ಅಲ್ಲಿ ಹರಿಹರರ ಇಬ್ಬರ ಸಾನ್ನಿಧ್ಯ ಇರತಕ್ಕಂಥ ಜಲಕುಂಡ ಇದೆ, ಮತ್ತು ವಿಶೇಷವಾಗಿ ದೇವರ ಸನ್ನಿಧಾನವೂ ಇದೆ ಅಂತ ವಿಶೇಷವಾಗಿ ತಿಳಿಸಿ ಹೇಳ್ತಾ ಇದ್ದಾರೆ. ನಂತರ ಗುಹಾಮುಖಂ ತೀರ್ಥನೇತ್ರಂ ಹೇಳಿ, ವೇದಸ್ಥಾನಂ ವನಾಯನಂ ಯತ್ಯರ್ಥಂ ಗೌತಮ ಕ್ಷೇತ್ರಂ ಯತಿ ಅರ್ಥ್ಯಂ ಗೌತಮ ಕ್ಷೇತ್ರಂ ಚಿತ್ರಂ ತತ್ತನುರ್ ತತ್ತನುವದ್ ಬಭೌ. ಹಾ, ಇನ್ನು ವಿಶೇಷವಾಗಿರತಕ್ಕಂಥ ಒಂದು ಸಲ ಈ ಕುಂಭಾಸಿ ಕ್ಷೇತ್ರದಲ್ಲಿ ಅನಾವೃಷ್ಟಿ ಬಂತು. ಅಲ್ಲಿಗೆ ಗೌತಮ ಋಷಿಗಳು ಬಂದರಂತೆ. ಗೌತಮ ಋಷಿಗಳು ಬಂದು ವಾಸ ಮಾಡಿ ಅಲ್ಲಿ ಗಂಗೆಯನ್ನು ಬರುವಂತೆ ಮಾಡಿದರು. ಅನೇಕ ಋಷಿಗಳನ್ನು ಕಾಯಿದರು. ಆದ್ದರಿಂದ ಈ ಕ್ಷೇತ್ರಕ್ಕೆ ಗೌತಮ ಕ್ಷೇತ್ರ ಅಂತ ಹೆಸರು. ಅದಕ್ಕೆ ಅಲ್ಲಿ ವಿಶೇಷವಾದ ಒಂದು ಭಾಂಡ, ಅಲ್ಲಿ ನೀರು ಯಾವಾಗಲೂ ಸನ್ನಿಧಾನ ಇರುತ್ತೆ. ಗೌತಮ ಋಷಿಗಳು ಗಂಗೆಯನ್ನು ಕರೆದದ್ದು ಅಂತ. ಅದಕ್ಕೆ ಈ ಕ್ಷೇತ್ರ ಗೌತಮ ಋಷಿಗಳ ಶರೀರದಂತೆ ಇದೆ ಅಂತ ವರ್ಣನೆ ಮಾಡ್ತಾರೆ. ಅಷ್ಟೇ ಅಲ್ಲ, ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ ಏನದು, ಈ ಕ್ಷೇತ್ರದಲ್ಲಿ ಒಂದು ಗುಹೆ ಇದೆ ಆ ಕುಂಭಾಸಿಯಲ್ಲಿ, ಯಮಗುಹಾ ಅಂತ. ಅಲ್ಲಿ ಗೌತಮ ಋಷಿಗಳ ಅದು ಮುಖದಂತೆ ಇದೆ. ನಂತರ ಅಲ್ಲಿ ಎರಡು ತೀರ್ಥಗಳಿವೆ, ಎರಡು ತೀರ್ಥಗಳಿವೆ, ಅದು ಗೌತಮ ಋಷಿಗಳ ಎರಡು ಕಣ್ಣುಗಳಂತೆ ಕಾಣ್ತಾ ಇವೆ. ಹಾಗೆ ವಿಶೇಷವಾಗಿ ಗೌತಮ ಋಷಿಗಳ ಶರೀರ ವೇದಾಧ್ಯಯನಕ್ಕೆ ಆಶ್ರಯ, ಹಾಗೆ ಈ ಕ್ಷೇತ್ರ ವೇದಾಧ್ಯಯನಕ್ಕೆ, ವೇದಾಧ್ಯಯನ ಮಾಡಿರತಕ್ಕಂಥ ಬ್ರಾಹ್ಮಣರಿಗೆ ಆಶ್ರಯ ಆಗಿದೆ. ನಂತರ ಗೌತಮ ಋಷಿಗಳ ಶರೀರ ವನದಲ್ಲಿ ತಿರುಗಾಡುವಂತಹದ್ದು. ಅದಕ್ಕೆ ಹೇಳ್ತಾರೆ ಈ ಕ್ಷೇತ್ರ ಮಧುವನ ಅಂತ, ಇಲ್ಲೊಂದು ವನ ಇದೆ, ಆ ವನಕ್ಕೆ ಆಶ್ರಯವಾಗಿದೆ. ಅಷ್ಟೇ ಅಲ್ಲ, ಗೌತಮರು ಇದ್ದ ಕಡೆ ಯತಿಗಳೆಲ್ಲರೂ ಸೇವಾ ಬಂದು ಮಾಡ್ತಾ ಇದ್ದರಂತೆ. ಅದಕ್ಕೆ ಈ ಕ್ಷೇತ್ರದಲ್ಲಿ ಮಾಘ ಸ್ನಾನಕ್ಕಾಗಿ ಯತಿಗಳೆಲ್ಲ ಬಂದು ಸ್ನಾನ ಮಾಡ್ತಾರೆ. ಯತಿ ಅರ್ಥ್ಯಂ, ಯತಿಗಳು ಇಲ್ಲಿ ಬರಬೇಕು ಅಂದುಕೊಳ್ತಾರಂತೆ. ಅಂಥ ವನಪ್ರಿಯವಾಗಿರ್ತಕ್ಕಂಥ ಈ ಕುಂಭಾಸಿ ಕ್ಷೇತ್ರ ಗೌತಮರ ಶರೀರದಂತೆ ಚೆನ್ನಾಗಿದೆ ಅಂತ ಹೇಳ್ತಾರೆ. ಗುಹಾಮುಖಂ, ಅಲ್ಲಿರುವಂಥ ಯಮಗುಹ ಅದೇ ಇವನ ಮುಖ. ತೀರ್ಥನೇತ್ರಂ, ಅಲ್ಲಿ ಎರಡು ತೀರ್ಥಗಳಿವೆ ಅದೇ ಕಣ್ಣು. ವೇದಸ್ಥಾನಂ, ಅವರ ಶರೀರವೇ ವೇದಸ್ಥಾನ. ಈ ವಿಶೇಷವಾದ ಕುಂಭಾಸಿಯು ವೇದಕ್ಕಾಶ್ರಯ. ವನಾಯನಂ, ಮಧುವನ ಎಂಬ ಒಂದು ಕಾಡಿಗೆದ ಆಶ್ರಯ. ಯತಿ ಅರ್ಥ್ಯಂ, ಯತಿಗಳಿಗೂ ವಿಶೇಷವಾಗಿ ಪ್ರಾರ್ಥಿಸ್ತಾರೆ ನಾವಿಲ್ಲಿ ಬರಬೇಕು ಬರಬೇಕು ಅಂತ. ಅಂಥ ಗೌತಮ ಕ್ಷೇತ್ರಂ, ಆ ಗೌತಮ ಕ್ಷೇತ್ರ ತತ್ತನುವತ್ ಬಭೌ ಚಿತ್ರಂ, ಅದು ಗೌತಮ ಋಷಿಗಳ ತನುವಿನಂತೆ ಶರೀರದಂತೆ ಇದೆ, ಎಷ್ಟು ಚಿತ್ರವಲ್ಲ ಎಷ್ಟಾಗಿದೆ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಸರಿ, ವಾದಿರಾಜರು ಆ ಶರೀರವನ್ನು ಗೌತಮ ಋಷಿಗಳ ಶರೀರಕ್ಕೆ ಯಾಕೆ ಹೋಲಿಸಿದರು ಅಂದರೆ, ಕಾರಣ ಇದೆ, ಇವರು ಬರೇ ಕವಿಗಳು ಅಂತ ಏನೂ ಬುದ್ಧಿಗೆ ಬಂದದ್ದು ಬರೆಯೋದಲ್ಲ, ಇದ್ದದ್ದನ್ನು ಬರೆಯುವವರು ವಾದಿರಾಜರು. ಗೌತಮ ಋಷಿಗಳು ಅಲ್ಲಿದ್ದುಕೊಂಡು ವಿಶೇಷವಾಗಿ ಎಲ್ಲರಿಗೆ ಆಶ್ರಯ ಕೊಟ್ಟಿದ್ದರು. ಅಷ್ಟೇ ಅಲ್ಲ, ಅದೃಶ್ಯರಾಗಿ ಅದ್ಯಾಪಿ ಆ ಕ್ಷೇತ್ರದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅದಕ್ಕೆ ಅದು ಗೌತಮ ಕ್ಷೇತ್ರ ಅಂತ ಹೆಸರು. ಅಲ್ಲಿ ಗೌತಮ ಋಷಿಗಳ ಸನ್ನಿಧಾನವಿದೆ, ಅದನ್ನು ಸೂಕ್ಷ್ಮವಾಗಿ ಜನರಿಗೆ ತಿಳಿಸಿಕೊಡಲಿಕ್ಕೆ ಇದು ಗೌತಮ ಋಷಿಗಳ ಶರೀರದಂತೆ ಇದೆ ಅಂತ ಚೆನ್ನಾಗಿ ವರ್ಣನೆ ಮಾಡ್ತಾ ಬರ್ತಾ ಇದ್ದಾರೆ. ನಂತರ ಬರತಕ್ಕಂಥದ್ದಲ್ಲಿ ಕೋಟೀಶ್ವರ ಕ್ಷೇತ್ರ ಅಂತ, ಉಡುಪಿಯಿಂದ ಸಾಮಾನ್ಯ ಕುಂದಾಪುರಕ್ಕೆ ಹೋಗುವಾಗ ಅಲ್ಲಿ ಕೋಟೇಶ್ವರ ಅಥವಾ ಕೋಟೀಶ್ವರ ಅಂತ ಎರಡು ಹೆಸರು, ಅದು ಕೋಟೀಶ್ವರವೇ ಕೋಟೇಶ್ವರ ಅಂತಾಗಿದೆ. ಅನೇಕ ಜನ ಸೋದಾಮಠ ಗುರುಮಠವಾಗಿ ಹೊಂದಿರತಕ್ಕಂಥ ಶಿಷ್ಯವರ್ಗ ಅಲ್ಲಿ ತುಂಬ ವಾಸ ಮಾಡಿಕೊಂಡಿದ್ದಾರೆ. ಅಲ್ಲಿ ದೊಡ್ಡ ಈಶ್ವರ ದೇವರ ದೇವಾಲಯ, ನಂತರ ವಿಶೇಷವಾಗಿ ಹತ್ತಿರದಲ್ಲೇ ಗಜಪುರ, ಅದೇ ಕುಂಭಾಸಿ ಅಂತ. ನಂತರ ಬ್ರಹ್ಮಾವರ ಅಂತ, ಕಂದಾವರ ಗಜಪುರ ಬ್ರಹ್ಮಾವರ ಅಂತ ಮೂರು ಗ್ರಾಮಗಳು. ವಿಶೇಷವಾಗಿ ಕೋಟೇಶ್ವರ ದೇವಸ್ಥಾನದ ಎಲ್ಲ ಸೇವೆ ಅಲ್ಲಿಂದ ನಡೆಯುತ್ತೆ ಎಂಬುದನ್ನು ಚೆನ್ನಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಹೇಳ್ತಾ ಇದ್ದಾರೆ, ಚಾರು ಕೋಟೀಶ್ವರ ಸ್ಥಾನಂ, ಹೇಳಿ ಚಾರು ಕೋಟೀಶ್ವರ ಸ್ಥಾನಂ ಶೋಭತೆ ಯತ್ ಪುರತ್ರಯಂ ಪುರಾರಿರಿವ ನಿರ್ಜಿತ್ಯ ಧ್ವಜೇನ ಅದ್ಯಾಪಿ ಜೃಂಭತೆ. ಅಲ್ಲಿ ಮೂರು ಪುರಗಳು, ಕಂದಾವರ ಗಜಪುರ ಅದೇ ಕುಂಭಾಸಿ ಬ್ರಹ್ಮಾವರ ಅಂತ, ಅದಕ್ಕೆ ಚಾರು ಅಂದರೆ ಮನೋಹರವಾದಂಥ ಕೋಟೀಶ್ವರ ಸ್ಥಾನಂ. ಆ ಕೋಟೀಶ್ವರ ಅಂತ ರುದ್ರದೇವರ ಸ್ಥಾನ ಹೇಗಿದೆ, ಶೋಭತೆ ಬಹಳ ಚೆನ್ನಾಗಿದೆ. ಯತ್ ಈ ಯಾವ ಕೋಟೀಶ್ವರ ಸ್ಥಾನದಲ್ಲಿ ವಿಶೇಷವಾಗಿ ಪುರಾರಿರಿವ, ಈಶ್ವರ ದೇವರು ಪುರತ್ರಯವನ ನಾಶ ಮಾಡಿದರು ಸೋಲಿಸಿದರು. ಅದಕ್ಕೆ ಹೇಳ್ತಾರೆ ಪುರತ್ರಯಂ, ಇಲ್ಲಿ ಮೂರು ಪುರ, ಸ್ಕಂದಪುರ ಗಜಪುರ ಬ್ರಹ್ಮಪುರ ಅಂತ ಈ ಮೂರು ಗ್ರಾಮಗಳನ್ನು ನಿರ್ಜಿತ್ಯ ಅಂದರೆ ಅಲ್ಲಿರ್ತಕ್ಕಂಥವರನ್ನೆಲ್ಲ ತಮ್ಮ ವಶಕ್ಕೆ ತಂದುಕೊಂಡು ರುದ್ರದೇವರು ಕಂದಾಯವನ್ನು ತಗೊಳ್ತಾರೆ, ಅಂದರೆ ಅಲ್ಲಿ ಅವರೇ ಎಲ್ಲ ಸೇರಿಕೊಂಡು ರುದ್ರದೇವರಿಗೆ ಸೇವಾದಿಗಳು ಮಾಡ್ತಾರೆ. ಧ್ವಜೇನ ಅದ್ಯಾಪಿ ಜೃಂಭತೆ, ಅಲ್ಲಿ ನಡೀತಕ್ಕಂಥ ಧ್ವಜೋತ್ಸವ ಅಂತ ಮಾಡ್ತಾರೆ. ಆ ಧ್ವಜೋತ್ಸವದಲ್ಲಿ ಈಗ ವಿಶೇಷವಾಗಿ ಅದ್ಭುತವಾಗಿ ಹೊಳಿತಾ ಇದೆ ಆ ಗ್ರಾಮ ಅಂತ ಹೇಳ್ತಾರೆ. ಧ್ವಜೋತ್ಸವ ಅಂದರೆ ಧ್ವಜ ಪೂಜಾ, ಮೊಸರು ಬುತ್ತಿ ಹಾಕೋದು ಇವೆಲ್ಲ ಕೂಡ ಅಲ್ಲಿ ನಡೆಯುತ್ತೆ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಹಿಂದೆ ಒಂದು ಸಲ ಕೋಟಿ ಮಂದಿ ಋಷಿಗಳು ತಪಸ್ಸು ಮಾಡ್ತಾ ಇದ್ದರಂತೆ. ರುದ್ರದೇವರು ಅಷ್ಟೂ ಜನರನ್ನು ಸಂತೋಷಪಡಿಸಲಿಕ್ಕೆ ಕೋಟಿ ಜನ ಋಷಿಗಳ ಎದುರಿಗೆ ಕೋಟಿ ರೂಪದಿಂದ ದರ್ಶನ ಕೊಟ್ಟರಂತೆ. ಹೇಗೆ ಲಿಂಗ ರೂಪದಿಂದ ದರ್ಶನ ಕೊಟ್ಟರು, ಹಾಗೆ ಋಷಿಗಳಿಗೆ ವರ ಕೊಟ್ಟರು ಅಂತ. ಆದ್ದರಿಂದಲೇ ಈ ರುದ್ರದೇವರಿಗೆ ಕೋಟೀಶ್ವರ ಕೋಟೀಶ್ವರ ಅಂತ. ಹೌದಾ ಅಂದರೆ ಹೇಳ್ತಾರೆ, ಗರ್ಭಗುಡಿಯಲ್ಲಿ ಈಶ್ವರ ಲಿಂಗವಿದೆ, ಆ ಲಿಂಗ ಕೆಳಗಿರತಕ್ಕಂಥ ಬಾವಿ ಇದೆ, ಆ ಬಾವಿಯಲ್ಲಿ ಅನೇಕ ಲಿಂಗಗಳಿವೆ, ಅವುಗಳನ್ನೇ ಕೋಟಿಲಿಂಗ ಅಂತ ವರ್ಣನೆ ಮಾಡುತ್ತಾರೆ. ಅದನ್ನು ವಾದಿರಾಜರ ಮುಂದೆ ಹೇಳ್ತಾರೆ, ಈ ಕೋಟಿ ಸಂಖ್ಯೆಯ ಋಷಿಗಳನ್ನು ಸಂತೋಷಪಡಿಸಲಿಕ್ಕೆ ಕೋಟಿ ರೂಪದಿಂದ ಬಂದಿದೆಯಪ್ಪ. ಅವ್ರು ಕೇಳ್ತಾರೆ, ನೀನು ಕೋಟಿ ಜನರ ಅವಿಷ್ಟ ಪೂರ್ಣ ಮಾಡಿದೀಯ, ಒಬ್ಬ ಬಂದಿದ್ದೇನೆ, ನನ್ನ ಅವಿಷ್ಟ ಪೂರ್ಣ ಮಾಡಲಿಕ್ಕಾಗಲ್ವ? ಆಗತ್ತೆ, ನಿನಗೆ ನಮಸ್ಕಾರ ಅಂತ ಮಾಡ್ತಾರೆ. ನಮಸ್ತೆ ಶಿತಿಕಂಠಾಯ, ಕೋಟಿ ಸಂಖ್ಯರ್ಷ ಕೋಟಿ ಸಂಖ್ಯರ್ಷಿ ತೋಷಣಾತ್, ಅದು ಶಬ್ದ ಹೇಗೆ, ಕೋಟಿ ಸಂಖ್ಯ ಋಷಿ ತೋಷಣಾತ್, ಅದು ಹೇಗೆ ಒಟ್ಟಿಗೆ ಹೇಳುವುದು ಶಬ್ದ, ಕೋಟಿ ಸಂಖ್ಯರ್ಷಿ ತೋಷಣಾತ್. ನಮಸ್ತೆ ಶಿತಿಕಂಠಾಯ ಕೋಟಿ ಸಂಖ್ಯ ಋಷಿತೋಷಣಾತ್, ಯಃ ಕೋಟೀಶ್ವರ ಸಂಜ್ಞೋಭೂತ್ ಸಕಿಂ ನೈಕರ್ಷಿ ಕಾಮಧುಕ್. ಇಲ್ಲಿ ಹೇಳ್ತಾ ಇದ್ದಾರೆ, ಹೇ ಶಿತಿಕಂಠ ರುದ್ರದೇವರೇ, ನೀಲಕಂಠ ಶಿತಿಕಂಠಾಯ ತೇ ನಮಃ, ಹೇ ರುದ್ರದೇವರೇ ನಮಸ್ಕಾರಪ್ಪ, ಭವಾನ್ ನೀವು ಕೋಟಿ ಸಂಖ್ಯರ್ಷಿ ತೋಷಣಾತ್, ಕೋಟಿ ಸಂಖ್ಯ ಋಷಿ ತೋಷಣಾತ್, ಕೋಟಿ ಸಂಖ್ಯಾಕರಾದ ಋಷಿಗಳನ್ನು ಸಂತೋಷಗೊಳಿಸಿದ್ದಕ್ಕೆ ಕೋಟೀಶ್ವರ ಸಂಜ್ಞ ಅಭೂಹು, ಕೋಟೀಶ್ವರ ಅಂತ ಹೆಸರುಳ್ಳವರು ನೀವಾಗಿದ್ದೀರಿ, ಅದಕ್ಕೆ ಸಹ ನೀವು ಅಂತ ಭವಾನ್ ನೀವು. ಏಕ ಋಷಿ ಕಾಮಧುಕ್ ನ ಕಿಂ, ನಾನು ಒಬ್ಬ ಋಷಿ, ನನ್ನ ಒಬ್ಬ ಋಷಿಯ ಕಾಮಧುಕ್, ಕಾಮವನ್ನ ಕೊಡತಕ್ಕಂಥ ಇಷ್ಟಾರ್ಥವನ್ನು ಕೊಡತಕ್ಕಂಥವ ಆಗೋದಿಲ್ಲೇನೋ, ಹಾಗೆ ಆಗ್ತೀಯ, ಯಾಕಂದ್ರೆ ಕೋಟಿ ಜನರು ಕೊಟ್ಟವರಿಗೆ ಒಬ್ಬರು ಕೊಡ್ಲಿಕ್ಕೇನಯ್ಯ ಅಂತ ವಾದಿರಾಜರು ಅವರು ಕೇಳಿಕೊಂಡದ್ದಲ್ಲ, ನಮಗಾಗಿ ಪ್ರಾರ್ಥನೆ ಮಾಡುವ ರೀತಿಯನ್ನು ಹೇಳ್ತಾ ಇದ್ದಾರೆ. ಬಂದ ಜನರಿಗೆಲ್ಲ ನೀವು ಅಭೀಷ್ಟವನ್ನು ಕೊಡಬೇಕು ಅಂತ, ನಾವು ಏನು ರೀತಿ ಪ್ರಾರ್ಥನೆ ಮಾಡಬೇಕು ಅದನ್ನು ರುದ್ರದೇವರ ಮುಂದೆ ನಮ್ಮ ಪರವಾಗಿ ಇಡ್ತಾ ಇದ್ದಾರೆ ಭಾವಿ ಸಮೀರರಾದಂಥ ಗುರು ಸಾರ್ವಭೌಮರು. ಮುಂದೆ ಹೇಳ್ತಾ ಇದ್ದಾರೆ, ಅಲ್ಲಿಂದ ಮುಂದಕ್ಕೆ ಹೋದರೆ ಕ್ರೋಡ ಶಂಕರ ನಾರಾಯಣ ಕ್ಷೇತ್ರ ಅಂತ ಬರ್ತಾ ಇದೆ. ಹಾ, ಇದಕ್ಕೆ ಹೋಗುವುದು ಹೇಗೆ ಅದನ್ನು ಹೇಳ್ತಾ ಬರ್ತಾ ಇದ್ದಾರೆ. ಏನದು ಅಂದರೆ, ಈ ಕುಂದಾಪುರದಿಂದ ಹುಲಿಕಲ್ ಘಾಟ್ ಅಂತ ಬರುತ್ತೆ, ಆ ಹುಲಿಕಲ್ ಘಾಟಿಂದ ಮಾರ್ಗವಾಗಿ ಸಾಗರ ಶಿವಮೊಗ್ಗ ಅಲ್ಲಿಗೆ ಹೋಗುವಾಗ ದಾರಿಯಲ್ಲಿ ಶಂಕರನಾರಾಯಣ ಕ್ಷೇತ್ರ ಅಂತ ಸಿಗುತ್ತೆ. ಇಲ್ಲಿ ಒಬ್ಬ ಮುನಿಗಳು ತಪಸ್ಸು ಮಾಡುತ್ತಾ ಇದ್ರು, ಕುರೋಡ ಅಂತ ಮುನಿಗಳು, ಅವರಿಗೆ ಅನುಗ್ರಹ ಮಾಡಲಿಕ್ಕಾಗಿ ಹರಿಹರ ಇಬ್ಬರು ಕೂಡ ಲಿಂಗ ರೂಪದಲ್ಲಿ ಪ್ರತ್ಯಕ್ಷರಾಗಿದ್ದಾರೆ. ಇದು ಶಂಕರನಾರಾಯಣ ಕ್ಷೇತ್ರ ಅಂತಾರೆ, ಇದನ್ನು ಕ್ರೋಡ ಕ್ಷೇತ್ರ ಅಂತಾರೆ, ಅಥವಾ ಕ್ರೋಡ ಶಂಕರನಾರಾಯಣ ಕ್ಷೇತ್ರ ಅಂತ ಕರೀತಾರೆ. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ, ಬಹಳ ಜನ ಲಿಂಗ ರೂಪದಲ್ಲಿ ಇಬ್ಬರು ಬಂದ್ರಲ್ಲ, ಇಬ್ಬರಿಗೂ ಭೇದವಿಲ್ಲ, ಹರನೇ ಹರಿ ಹರಿಯೇ ಹರ ಅಂತ ಕೆಲವರು ತಿಳ್ಕೊಳ್ತಾರೆ, ಅದಲ್ಲ ಅಂತ ಸ್ಪಷ್ಟವಾಗಿ ವ್ಯಾಜರಾದರು ಹೇಳ್ತಾ ಬರ್ತಾ ಇದ್ದಾರೆ. ಇನ್ನು ಇಲ್ಲಿ ವಿಶೇಷ ಹೇಳೋದೇನು ಅಂದರೆ, ನಾರಾಯಣ ಲಿಂಗ ದಪ್ಪವಾಗಿದೆ, ಶಂಕರ ಲಿಂಗ ತೆಳ್ಳಗಿದೆ, ಅದಕ್ಕಿಂತ ತೆಳ್ಳಗಿದೆ. ಅದಕ್ಕೆ ಹೇಳ್ತಾ ಬರ್ತಾ ಇದ್ದಾರೆ, ನೋಡ್ರಯ್ಯ ಇಬ್ಬರು ಒಂದೇ ಅಲ್ಲ, ಇದು ದಪ್ಪಕ್ಕಿದ್ದಾನೆ ಅದು ಸಣ್ಣಕ್ಕಿದ್ದಾನೆ. ಅದಕ್ಕೆ ಹೇಳ್ತಾರೆ, ಹೌದಾ? ಯಾಕೆ ಹೀಗೆ ಅಂದರೆ, ಶ್ರುತಿಯೇ ಹೇಳುತ್ತಾ ಇದೆ ಒಂದು ಗಿಡಕ್ಕೆ ಎರಡು ಹಕ್ಕಿಗಳು, ಉಣ್ಣದ ಹಕ್ಕಿ ಬಲವಾಗೈತೆ, ಉಣ್ಣುವ ಹಕ್ಕಿ ಬಡಕಲೈತೆ ಅಂತ ಹೇಳಿದರಲ್ಲ ಜೀವ ದೇವರಿಗೆ. ದ್ವಾ ಸುಪರ್ಣ ಸಯುಜ ಸಖಾಯ ಸಮಾನ ವೃಕ್ಷಂ ಪರಿಶಸ್ವ ಜಾತೆ ತಯೋರಣ್ಯ ಪಿಪ್ಪಲಂ ಸ್ವಾದು ಅತ್ತಿ ಅನಷ್ಟನ್ ಅನ್ಯೋ ಅಭಿಚಾಕ ಶೀತಿ ಅಂತ ಅಥರ್ವಣ ಶ್ರುತಿಯಲ್ಲಿ ಬಂದಿರತಕ್ಕಂಥ ಜೀವ ಪರಮಾತ್ಮರೇನಿದ್ದಾರೆ ಅವರೇ ಶಂಕರನಾರಾಯಣರು ಅಂತ ವಿಶೇಷವಾಗಿ ಹೇಳ್ತಾರೆ. ಅದರಲ್ಲಿ ರುದ್ರದೇವರಿಗೆ ವಿಶೇಷವಾಗಿ ತುಂಬಾ ನೈವೇದ್ಯ ಕೊಡ್ತಾರೆ, ಅದು ಸಣ್ಣಕ್ಕಿದ್ದಾರೆ. ನಾರಾಯಣ ನೈವೇದ್ಯ ಸ್ವೀಕಾರ ಮಾಡಿದ್ರು ವಿಶೇಷವಾಗಿ ಬೆಳೀತಾ ಇದ್ದಾನೆ. ಅದು ಹೇಳ್ತಾರೆ ಅಶನ ಅನಶನ ಅಂತ ಹೇಳ್ತಾರೆ. ಉಣ್ಣೋದು ಜೀವನ ಧರ್ಮ, ಉಣ್ಣದೇ ಇರೋದು ದೇವರ ಧರ್ಮ ಅಂತ ಆ ರೀತಿಯಾಗಿ ವಾದಿರಾಜರಲ್ಲಿ ವರ್ಣನೆ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಅದರ ಹಿನ್ನೆಲೆ ಕೊಟ್ಟೆ ನಾನು, ಅದನ್ನು ಶ್ಲೋಕವನ್ನು ಹೇಳ್ತಾ ಬರ್ತಾರೆ. ಶ್ಲೋಕ ಹೇಳೋಣ, ಅದರ ಅರ್ಥ ಬಿದಿಗೆ ದಿವಸ ನೋಡೋಣ. ಕ್ರೋಡ ಯೋಗೀಶ್ವರ ಕ್ಷೇತ್ರಂ ಹೇಳಿ ಭಾತಿ ಶುಕ್ತಿಮತಿ ತಟೇ ಸತಾಂ ಮತ ದ್ವಿತ ಯತ್ರ ಸ್ಪಷ್ಟ ಉಮೇಶ ರಮೇಶಯೋ. ಈ ವಿಶೇಷವಾಗಿ ಉಮೇಶ ರಮೇಶರಿಗೆ ಏನು ಭೇದ ಇದೆ ಅದು ಸ್ಪಷ್ಟವಾಗಿ ಕಾಣ್ತಾ ಇದೆ ನೋಡ್ರಪ್ಪ ಅಂತ ಹೇಳಿದಂಥ ಮಾತು. ಇದರ ಅರ್ಥ ಆ ಶ್ಲೋಕದ ಅರ್ಥ ಚಿಂತನೆ ನಾವು ಬಿದಿಗೆ ದಿವಸ ಮಾಡೋಣ. ಸಾಮಾನ್ಯವಾಗಿ ಚತುರ್ದಶಿ ಪಾಠವಿದೆ, ಕೆಲವರು ಹುಣ್ಣಿಮೆ ಮಾಡ್ತಾರೆ, ಅಮಾವಾಸ್ಯೆ ಮಾಡಲ್ಲ, ಪಾಡ್ಯ ಅಂತೂ ಇಲ್ಲ. ಆದರೆ ನಾನು ಈ ಮೂರು ದಿವಸಗಳು ಚತುರ್ದಶಿ ಹುಣ್ಣಿಮೆ ಪಾಡ್ಯ ಚತುರ್ದಶಿ ಅಮಾವಾಸ್ಯ ಪಾಡ್ಯ ಈ ಮೂರು ಮೂರು ದಿನಗಳ ಕಾಲ ನಾನು ಅವಕಾಶ ಕೊಡ್ತಾ ಇದ್ದೀನಿ. ಅದು ಇದು ಪಾಠ ಅಲ್ವಾ, ಪಾಠಗಳು ಈ ಪ್ರವಚನ ಕೇಳಿದ್ದು ಎಲ್ಲರಿಗೂ ಕೂಡ ಚಿಂತನೆ ಮಾಡಲಿಕ್ಕೆ ಅವಕಾಶ ಬೇಕು. ಅದಕ್ಕೆ ಮೂರು ದಿನಗಳ ಕಾಲ ಎಲ್ಲರಿಗೂ ಚಿಂತನೆ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇದ್ದೇನೆ. ನಾವು ಬಿದಿಗೆ ದಿವಸ ಪುನಃ ಎಲ್ಲ ಪ್ರವಚನ ಪಾಠಗಳಿಗೆ ಎಲ್ಲ ಸೇರೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಹಾಗೆ ಬಿದಿಗೆಯಿಂದ ಚೂರು ನೋಡೋಣ. ಬಿದಿಗೆಯಿಂದ ಈ ತರ್ಕ ಸಂಗ್ರಹದ್ದು ಒಂದು 10 ನಿಮಿಷ, ಇದರಲ್ಲೇ 10 ನಿಮಿಷ ತರ್ಕ ಸಂಗ್ರಹ ಶುರುವಾಗುತ್ತೆ. ಅದರಲ್ಲಿ ಹೆಚ್ಚಿಗೆ ಹೇಳಲಿಕ್ಕೆ ಹೋಗಲ್ಲ, ಸ್ವಲ್ಪ 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 ಮಾತ್ರ ಹೇಳ್ತಾ ಬರ್ತೇನೆ ಪಾಠ. ಅದು ಶುರು ಮಾಡೋಣ. ಅದರ ಕನ್ನಡದ ಪುಸ್ತಕ ಅಥವಾ ನೀವು ಸಂಸ್ಕೃತದ ಪುಸ್ತಕ ನಿಮಗೆ ಬಂದಿದ್ರೆ ನೋಡಿ, ಸಂಸ್ಕೃತದ PDF ನನಗೊಂದು ಸಿಕ್ಕಿದೆ, ಅದನ್ನು ನಾನು ವಿಶೇಷವಾಗಿ ಗ್ರೂಪಲ್ಲಿ ಹಾಕ್ತೇನೆ, ಟೆಲಿಗ್ರಾಮ್ ಗ್ರೂಪಲ್ಲಿ ವಿವಿಧ ಪ್ರಿಯ ವೇದಾಂತ ಗುರುಕುಲ ಅಂತ ಅದರಲ್ಲಿ ಹಾಕಿರ್ತೇನೆ, ನೋಡಿಕೊಳ್ಳಿ. ಎಲ್ಲರಿಗೂ ಅಂದರೆ ಯಾರು ಯಾರು ವಿಶೇಷವಾಗಿ ಕೇಳಬೇಕು ಅಂತಿದ್ದಾರೋ ಅವರಿಗೆಲ್ಲ ಇದು ಸುಲಭವಾಗಿ ಅರ್ಥ ಆಗಲಿ ಅಂತ. ಯಾಕಂದರೆ ತುಂಬ ಜನ ಪಾಠಕ್ಕೆ ಹೋಗ್ತಾ ಇರ್ತಾರೆ, ಬಹಳ ಕಡೆ ಪಾಠಗಳಿಗೆ ಹೋಗ್ತಾ ಇರ್ತಾರೆ. ಆ ಪಾಠಗಳಿಗೆ ಹೋಗುವಾಗ ಅದು ಹೋಗೋದೇ ಏಕದಮ್ ದೊಡ್ಡ ದೊಡ್ಡ ಪಾಠಗಳಿಗೆ ಹೋಗ್ತಾ ಇರ್ತಾರೆ. ಬೇಸಿಕ್ ದಶ ಪ್ರಕರಣಗಳ ಪಾಠ, ಅದರಲ್ಲಿ ತರ್ಕ ಭಾಗ ಬಂದಾಗ ಯಾರು ನಿಯಮಾಧ್ಯಯನ ಮಾಡುತ್ತಾ ಇರ್ತಾರೆ ಅವರಿಗೆ ಅಡ್ಡಿ ಇಲ್ಲ. ಯಾರಿಗೆ ನಿಯಮಾಧ್ಯಯನ ಇರಲ್ಲ ಅಲ್ಲಲ್ಲೇ ಹೋಗ್ತಾರೆ, ಅವರಿಗೆ ತರ್ಕ ಭಾಗ ಕಲಿತಿರಲ್ಲ, ಅದು ಅರ್ಥ ಆಗ್ತಾ ಇರಲ್ಲ. ಈ ಉಪಾಧಿ ಇತ್ಯಾದಿಗಳೆಲ್ಲ ಆ ತರ್ಕದ ಭಾಗದಲ್ಲಿ ಬಂದಾಗ ಅದು ಬ್ರಾಕೆಟ್ ಹಾಕಿ ಸುಮ್ಮನೆ ಕೇಳಿ ಹೋಗ್ಬೇಕಾಗ್ಬರುತ್ತೆ. ಸರಿಯಪ್ಪ ಈ ಜನ್ಮಕ್ಕೆ ಬರೀ ಕೇಳೋದೊಂದೇ ಅಂತ ಹಾಗಲ್ಲದೆ, ಏನು 80-90 ವರ್ಷಗಳಾಗಿಲ್ಲಲ್ಲ, ಅಧ್ಯಯನ ಮಾಡಲಿಕ್ಕೆ ಅವಕಾಶವಿದೆ. ಆದ್ದರಿಂದ ನಾನು ಇದನ್ನು ಚೂರು ಅಳವಡಿಸ್ತಾ ಇದ್ದೇನೆ. ಸ್ವಾಮಿ ಹೇಗೆ ಮಾಡಿಸಿದ್ರೆ ಹಾಗಾಗಲಿ, ಅದನ್ನು ಚೂರು ಮಾತ್ರ ಹೇಳ್ತಾ ಹೋಗೋದು. ತರ್ಕ ಸಂಗ್ರಹ ಹೆಣ್ಣು ಮಕ್ಕಳು ಕೇಳಬಹುದು, ಅಡ್ಡಿ ಇಲ್ಲ. ಶಾಸ್ತ್ರ ಗ್ರಂಥಗಳು ಗಂಡಸರಿಗೆ ನಾನು ಉದ್ದೇಶ ಮಾಡಿಕೊಂಡು ಹೇಳ್ತೇನೆ, ಅದರಿಂದ ಆಗ ಹೆಣ್ಮಕ್ಕಳು ಕೇಳಬಹುದು. ಪುಸ್ತಕ ಹಿಡ್ಕೊಂಡು ನೀವು ಶಾಸ್ತ್ರ ಗ್ರಂಥಗಳು ಹೇಳುವಾಗ ಪುಸ್ತಕ ಹಿಡ್ಕೊಬೇಡಿ, ನಿಮ್ಮ ಮೇಲೆ ನಂಬಿಕೆ ಇದೆ, ಕೇವಲ ಕೇಳ್ತೀರಂತ. ಅದರಿಂದ ಈ ಒಂದು ಯೂಟ್ಯೂಬಲ್ಲಿ ನಾನು ಮಾಡ್ತಾ ಇದ್ದೇನೆ, ಚೂರು 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 ಮಾಡ್ತಾ ಬರೋಣ. ಹಾಗೆ ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡರಿ. ಈ ಕಾರಣ ಒಂದೇ ಇತ್ತು. ನಾನು ಒಂದು ಸಲ ಕಂಚಿಗೆ ಹೋಗಿದ್ದೆ, ಅಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ನಡೀತಾ ಇತ್ತು, ಸ್ವಾಮಿಗಳು ಎಲ್ಲ ಬಂದಿದ್ರು. ಸ್ವಾಮಿಗಳು ಎಲ್ಲ ಇಳ್ಕೊಂಡ ಕಡೆಯಿಂದ ಉತ್ತರಾದಿ ಮಠಕ್ಕೆ ಚೂರು ಹತ್ತಿರ, ಅಲ್ಲಿಂದ ಬರ್ತಾ ಇದ್ವಿ. ಮಧ್ಯಾಹ್ನ ಬಿಸಿಲು, ಅಲ್ಲೇ ಊಟಕ್ಕೆಲ್ಲ ಅರೇಂಜ್ ಮಾಡಿದ್ರು. ತುಂಬಾ ಬಿಸಿಲು, ನಡ್ಕೊಂಡು ಅಲ್ಲಿಂದಲ್ಲಿ ನಡ್ಕೊಂಡು ಬರ್ಲಿಕ್ಕೆ ಕಾಲು ಸುಡ್ತಾ ಇತ್ತು. ಅಲ್ಲಲ್ಲಿ ಹುಲ್ಲು ಬೆಳೆದಿದ್ರೆ ಅದರ ಮೇಲೆ ನಿಂತ್ಕೊಳ್ತಾ ಇದ್ವಿ. ಒಂದು ಕಡೆ ನಾನು ನಿಂತಿದ್ದೆ, ಹೋಗಿ ಹೇಗೆ ಹೋಗ್ಬೇಕಪ್ಪ ನೋಡ್ಬೇಕು, ಬಹಳ ಬಿಸಿಲಿದೆ ಅಂತ ನೋಡ್ತಾ ಇದ್ರೆ, ಆ ಬಿಸಿಲಲ್ಲೇ ಒಬ್ಬ ವ್ಯಕ್ತಿ ತಮಿಳುನಾಡಿಂದ, ಅವ್ರ ಹೆಸರು ನಂಗೆ ನೆನಪಿಲ್ಲ, ಆ ವ್ಯಕ್ತಿ ಬಂದು ನನ್ನ ಕೇಳಿದ್ರು. ಆ ಬಿಸಿಲಲ್ಲೇ ಕಾಲು ಸುಡುತ್ತಾ ಇದ್ರೆ ಹಾಗೆ ನಿಂತ್ಕೊಂಡು ಕೇಳಿದ್ರು, ನಿಮ್ಮ ಪ್ರವಚನ ಕೇಳಿದ್ದೇನೆ, ನಿಮ್ಮಿಂದ ಉಪಕಾರ ಆಗ್ಬೇಕು ನಮಗೆ. ಏನಪ್ಪ ಏನು ಬೇಕು ಹೇಳಿ, ನೀವು ಎಲ್ಲ ಪ್ರವಚನ ಮಾಡ್ತಾ ಇದ್ದೀರಿ, ನಮಗೆ ಶಾಸ್ತ್ರ ಗ್ರಂಥಗಳು ನಮಗೆ ಅರ್ಥ ಆಗುವಂತೆ ಲೂಸಿಡ್ ಆಗಿ, ಅದರ ಏನು ಎಲ್ಲಿ ನಾವು ಎಡವುತ್ತೀವಿ ಅದನ್ನು ಹೇಳಬೇಕು. ಅನೇಕ ಕಡೆ ಪಾಠಕ್ಕೆ ಹೋಗ್ತಾ ಇರ್ತೀವಿ ನಾವು, ಅದು ಹೈ ಲೆವೆಲಲ್ಲಿ ಹೋಗ್ತಾ ಇರುತ್ತೆ. ನಮ್ಮ ಮಟ್ಟಕ್ಕೆ ನೀವು ಇಳಿದು ಹೇಳಬೇಕು ಅಂತ ಅವರು ಮಾಡಿದಂತಹ ರಿಕ್ವೆಸ್ಟ್ ನನ್ನ ತಲೆಯಲ್ಲಿ ಹಾಗೆ ಇತ್ತು, ಅದು ಮಾಡಲಿಕ್ಕಾಗಿತ್ತಿಲ್ಲ. ಅದಕ್ಕೆ ಇಲ್ಲಿ ಚೂರು ಈ ರಾತ್ರಿ ಹೊತ್ತಿನಲ್ಲಿ ಏನು ಅರ್ಧ ಗಂಟೆ ಅಂತಿದೆ ಸಮಯ, ಅದು ಮೀರಲ್ಲ. ಇದರೊಳಗೇನೆ 15 ನಿಮಿಷಗಳ ಕಾಲ ತೀರ್ಥ ಪ್ರಬಂಧ, 15 ನಿಮಿಷಗಳ ಕಾಲ ಈ ವಿಶೇಷವಾಗಿರತಕ್ಕಂಥ ಒಂದು ಗ್ರಂಥ ಚಿಕ್ಕದು ಶುರು ಮಾಡೋಣ. ಹಾಗೆ ಬೆಳಿಗ್ಗೆ ವೇದ ಪಾಠ ಆಗ್ತಾ ಇದೆ. ಆ ವೇದ ಪಾಠದವರಿಗೆ ಅಲ್ಲೇನೆ ಸ್ವಲ್ಪ ಶಾಸ್ತ್ರ ಪಾಠ ಬಿದಿಗೆಯಿಂದ ಶುರುವಾಗುತ್ತೆ. ಶ್ರೀಕೃಷ್ಣ ಅರ್ಪಣೆ.